ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ, ದಿ ವಾಯ್ಸ್ ಆಫ್ ಹೋಪ್. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಕೃಪಾ ಕಾಲದ ಮುಕ್ತಾಯ ಭಾಗ 2. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕೃಪಾ ಕಾಲದ ಮುಕ್ತಾಯ ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ನಾವು ನಿನ್ನೆಯ ದಿನದಲ್ಲಿ ಕೃಪಾ ಕಾಲ ಯಾವಾಗ ಮುಕ್ತಾಯವಾಗತಕ್ಕಂಥದ್ದಾಗಿದೆ ಎಂಬುದು ಯಾರಿಗೂ ಸಹ ಗೊತ್ತಿಲ್ಲ. ಯಾಕೆಂದರೆ ದೇವರು ಆ ಒಂದು ವಿಚಾರವನ್ನು ರಹಸ್ಯವಾಗಿ ಇಟ್ಟಿದ್ದಾನೆ. ಆದರೆ ಯಾವ ಒಂದು ವಿಚಾರವನ್ನು ನಮ್ಮ ರಕ್ಷಣೆಗೆ ಬೇಕಾದಂತಹ ಎಲ್ಲವನ್ನು ದೇವರು ತಕ್ಕ ಕಾಲದಲ್ಲಿ ಬಹಿರಂಗಪಡಿಸಿದ್ದಾನೆ. ಅದಕ್ಕೋಸ್ಕರವೇ ನಾವು ಆ ಕೃಪೆ ಕಾಲ ಒಬ್ಬ ಮನುಷ್ಯನಿಗೆ ಯಾವಾಗ ಮುಗಿತಕ್ಕಂಥದ್ದಾಗಿದೆ ಎಂಬುದನ್ನು ಯಾರೂ ಸಹ ಹೇಳಲು ಸಾಧ್ಯವಿಲ್ಲ. ಯಾಕೆಂದರೆ ನಮ್ಮ ಮರಣ ಯಾವಾಗ ಸಂಭವಿಸತಕ್ಕಂಥದ್ದಾಗಿದೆ ಅನ್ನುವುದು ಯಾರಿಗೂ ಸಹ ಗೊತ್ತಿಲ್ಲ. ಯಾವಾಗ ಒಬ್ಬ ವ್ಯಕ್ತಿ ಮರಣವನ್ನು ಹೊಂದುವಂತವನಾಗಿದ್ದಾನೋ ಆವಾಗ ಆತನಿಗೆ ಕೃಪೆ ಕಾಲ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ. ಅಥವಾ ಕ್ರಿಸ್ತನ ಬರೋಣ ಯಾವಾಗ ಎಂಬುದು ನಮಗೆ ಯಾರಿಗೂ ಸಹ ಗೊತ್ತಿಲ್ಲ. ಹಾಗಾಗಿ ಈ ಎರಡು ವಿಚಾರಗಳು ಗೊತ್ತಿಲ್ಲದೆ ಇರುವ ಕಾರಣದಿಂದ ಕೃಪೆ ಕಾಲ ಮುಕ್ತಾಯದ ವಿಚಾರ ರಹಸ್ಯವಾಗಿದೆ. ದೇವರು ಅದಕ್ಕೋಸ್ಕರವೇ ಪ್ರತಿ ದಿನವೂ ಪ್ರತಿ ಸಮಯವೂ ನಾವು ಪರಿಶುದ್ಧರಾಗಿರಬೇಕು ಅನ್ನುವುದನ್ನು ಅಪೇಕ್ಷಿಸುವಂತವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಈ ಕೃಪೆ ಕಾಲ ಯಾವಾಗ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ ಅನ್ನುವಂತಹ ವಿಚಾರ ರಹಸ್ಯವಾಗಿದೆ. ಆದರೆ ಕೃಪೆ ಕಾಲ ಮುಕ್ತಾಯಕ್ಕೂ ಮೊದಲು ಏನೆಲ್ಲ ನಡೀತಕ್ಕಂಥದ್ದಾಗಿದೆ ಅನ್ನುವಂತಹ ವಿಚಾರವನ್ನು ದೇವರು ನಮಗೆ ಪ್ರಕಟಪಡಿಸಿದ್ದಾನೆ. ಅವುಗಳನ್ನು ಈ ದಿನದಲ್ಲಿ ನಾವು ಮುಂದುವರಿದು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವ ಸೃಷ್ಟಿಕರ್ತನೇ ದೇವ, ಆಕಾಶ ನಿನಗೆ ಸಿಂಹಾಸನ, ಭೂಮಿ ನಿನಗೆ ಪಾದಪೀಠವಾಗಿದೆ ಸ್ವಾಮಿ. ಪರಲೋಕದ ಆ ಮಹೋನ್ನತ ಸ್ಥಳದಲ್ಲಿ ಕುಳಿತು ಭೂಮಿಯ ಮಕ್ಕಳಾದಂತಹ ನಮ್ಮನ್ನು ನೀನು ಕಣ್ಣೆತ್ತಿ ನೋಡುವಂಥ ದೇವರಾಗಿದ್ದೀಯೋ ಸ್ವಾಮಿ. ಆದರೆ ದೇವ, ಈ ಲೋಕದಲ್ಲಿ ನಾವು ಪಾಪಿಗಳಾಗಿದ್ದೇವೆ. ನಾವು ಪಾಪಿಗಳೆಂಬುದಾಗಿ ನಿನ್ನ ಮುಂದೆ ಬಂದು ನಮ್ಮ ಪಾಪಗಳನ್ನು ಹರಿಕೆಡುವಾಗ ಪರಲೋಕದ ದೇವರು ನಿನ್ನ ಒಬ್ಬನೇ ಮಗನಾದಂತೆ ಯೇಸು ಸ್ವಾಮಿ ರಕ್ತದ ಮುಖಾಂತರವಾಗಿ ನಮ್ಮ ಎಲ್ಲ ಪಾಪ ಅಕ್ರಮಗಳನ್ನು ತೊಳೆದು ಶುದ್ಧೀಕರಿಸಿ ನಮ್ಮ ಮೇಲೆ ನಿನ್ನ ಪರಿಶುದ್ಧಾತ್ಮನನ್ನು ಸುರಿಸು ಸ್ವಾಮಿ. ಈ ಒಂದು ಸಮಯದಲ್ಲಿ ನಿನ್ನ ಸತ್ಯವಾಕ್ಯವನ್ನು ತೆಗೆದು ನಾವು ಧ್ಯಾನಿಸಲು ಹೋಗುವಾಗ ಸ್ವಾಮಿ ನಿನ್ನ ಪ್ರಸನ್ನತೆ ನಮ್ಮ ಮೇಲೆ ಇರಲಿ ರಾಜ. ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ಈ ಕೃಪೆ ಕಾಲದ ಮುಕ್ತಾಯಕ್ಕೂ ಮೊದಲು ನಡೆಯುವಂಥ ಘಟನೆಗಳು ಏನು, ಅದಕ್ಕಾಗಿ ನಾನು ಹೇಗೆ ತಯಾರಿಯಾಗಬೇಕು, ನನ್ನನ್ನು ನಾನು ಹೇಗೆ ಪರೀಕ್ಷೆ ಮಾಡಿಕೊಳ್ಳಬೇಕು, ಪರಿಶುದ್ಧವಾಗಿ ಈ ಲೋಕದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ಜೀವಿಸಬೇಕು ಎನ್ನುವಂತಹ ಅರಿವನ್ನು ಅವರಲ್ಲಿ ಹುಟ್ಟಿಸು ಸ್ವಾಮಿ. ಅಪ್ಪ ನೀನೆ ಕೇಳುಗರ ಹೃದಯದಲ್ಲಿ ವಿಶೇಷವಾಗಿ ಮಾತನಾಡು ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕೃಪಾ ಕಾಲದ ಮುಕ್ತಾಯಕ್ಕೂ ಮೊದಲು ಭಾನುವಾರ ಆಚರಣೆ ಕಾನೂನು ಕಡ್ಡಾಯವಾಗಿ ಜಾರಿಗೆ ಬರುವಂಥದ್ದಾಗಿದೆ. ಸತ್ಯವೇದದಲ್ಲಿ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯವನ್ನು ನಾವು ಓದುವುದಾದರೆ ಅಲ್ಲಿ ಎರಡು ಮೃಗಗಳ ಬಗ್ಗೆ ಮಾತನಾಡುವಂಥದ್ದಾಗಿದೆ. ಈ ಎರಡು ಮೃಗಗಳು ಯಾವುದ್ಯಾವುದು ಎಂಬುದಾಗಿ ನಾವು ನೋಡಬೇಕಾದರೆ ಒಂದು ಮೃಗ ಸಮುದ್ರದಿಂದ ಹೇರಿ ಬರತಕ್ಕಂಥದ್ದಾಗಿದೆ, ಮತ್ತೊಂದು ಮೃಗ ಭೂಮಿಯಿಂದ ಹೇರಿ ಬರತಕ್ಕಂಥದ್ದಾಗಿದೆ. ಸಮುದ್ರದಿಂದ ಹೇರಿ ಬರುವಂತಹ ಆ ಮೃಗದ ಗುಣಲಕ್ಷಣವನ್ನು ನಾವು ಗಮನಿಸುವುದಾದರೆ ಇದು ಕಥೋಲಿಕ ಮಾರ್ಗವನ್ನು ಸೂಚಿಸುವಂಥದ್ದಾಗಿದೆ. ಯಾಕೆಂದರೆ ಸತ್ಯವೇದದಲ್ಲಿ ಈ ಒಂದು ಮೃಗ ಎಲ್ಲಿಂದ ಬರತಕ್ಕಂಥದ್ದಾಗಿದೆ ಅಂದರೆ ಇದು ಸಮುದ್ರದಿಂದ ಹೇರಿ ಬರತಕ್ಕಂಥದ್ದಾಗಿದೆ. ಸಮುದ್ರ ಅನ್ನುವುದು ಸತ್ಯವೇದದಲ್ಲಿ ಜನಸಮೂಹವನ್ನು ಸೂಚಿಸುವಂಥದ್ದಾಗಿದೆ. ಮೃಗ ಅನ್ನುವುದು ಒಂದು ರಾಜ್ಯವನ್ನು ಸೂಚಿಸುವಂಥದ್ದಾಗಿದೆ. ರಾಜನಿಲ್ಲದೆ ಒಂದು ರಾಜ್ಯ ಆಗಲು ಸಾಧ್ಯವಿಲ್ಲ. ಆ ಒಂದು ರಾಜ್ಯವನ್ನು ಆಡಳಿತ ಮಾಡತಕ್ಕಂತಹ ರಾಜನಿರಬೇಕು. ಅಂದರೆ ಮೃಗ ಅನ್ನುವುದು ಒಂದು ಕಡೆ ರಾಜ್ಯವನ್ನು ಆ ಒಂದು ರಾಜ್ಯವನ್ನು ಆಡಳಿತ ಮಾಡುವಂತಹ ರಾಜನನ್ನು ಸಹ ಸೂಚಿಸುವಂಥದ್ದಾಗಿದೆ. ಹಾಗಾಗಿ ಜನವಸತಿ ಇರತಕ್ಕಂಥ ಪ್ರದೇಶದಿಂದ ಏರಿ ಬರತಕ್ಕಂತಹ ಒಂದು ಮೃಗ ಈ ಮೃಗ ಆಗಿದೆ. ಮಾತ್ರವಲ್ಲದೆ ಈ ಒಂದು ಮೃಗ ದೇವದೂಷಣ ನಾಮಗಳನ್ನು ಹೊಂದಿದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತಾಗಿದೆ. ದೇವದೂಷಣ ಸತ್ಯವೇದದಲ್ಲಿ ಏನು ಎಂಬುದಾಗಿ ನಾವು ನೋಡಬೇಕಾದರೆ ಎರಡು ವಿಚಾರಗಳ ಬಗ್ಗೆ ದೇವದೂಷಣ ವಿಚಾರವಾಗಿ ಸತ್ಯವೇದ ಮಾತನಾಡತಕ್ಕಂಥದ್ದಾಗಿದೆ. ಒಂದು, ಒಬ್ಬ ಮನುಷ್ಯನು ಮತ್ತೊಬ್ಬರ ಪಾಪಗಳನ್ನು ನಾನು ಸಮಿಸ್ತಕ್ಕಂಥವನಾಗಿದ್ದೇನೆ, ನಿಮ್ಮ ಪಾಪಗಳನ್ನು ನನಗೆ ಹೇಳಿದರೆ ನಾನು ಸಮಿಸ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ಹೇಳುವಂಥದ್ದು ದೇವದೂಷಣ. ಯಾಕೆಂದರೆ ದೇವರು ಮಾತ್ರ ನಮ್ಮ ಪಾಪಗಳನ್ನು ಸಮಿಸಬಲ್ಲನು, ಆತನ ಮುಂದೆ ಮಾತ್ರ ನಮ್ಮ ಪಾಪಗಳನ್ನು ಹೇಳಲು ಸಾಧ್ಯ. ಯಾವ ಮನುಷ್ಯನು ಸಹ ನಾವು ನಮ್ಮ ಪಾಪಗಳನ್ನು ಆತನ ಬಳಿಯಲ್ಲಿ ಹೇಳಿದಾಗ ಆತನು ಸಮಿಸಲು ಸಾಧ್ಯವಿಲ್ಲ. ಇದು ದೇವದೂಷಣೆ. ಮತ್ತೊಂದು, ಈ ಲೋಕದಲ್ಲಿ ದೇವರೆಂಬುದಾಗಿ ಯಾವ ಮನುಷ್ಯನು ತನ್ನನ್ನು ತಾನು ಕರೆಯಲು ಸಾಧ್ಯವಿಲ್ಲ. ಆದರೆ ಈ ಲೋಕದಲ್ಲಿ ಪೋಪ್ ಮಾರ್ಗ, ನಾನು ನಿಮ್ಮ ಪಾಪಗಳನ್ನು ಸಮಿಸ್ತಕ್ಕಂಥವನಾಗಿದ್ದೇನೆ, ನನಗೆ ಆ ಒಂದು ಶಕ್ತಿಯನ್ನು ದೇವರು ಕೊಟ್ಟಿದ್ದಾನೆ, ಸಭೆಗೆ ಆ ಶಕ್ತಿ ಇದೆ, ಮತ್ತು ನಾನು ಕ್ರಿಸ್ತನ ಪ್ರತಿನಿಧಿ ಎಂಬುದಾಗಿ ತನ್ನನ್ನು ತಾನು ಹೆಚ್ಚಿಸಿಕೊಳ್ತಕ್ಕಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಹಾಗಾಗಿ ಮೊದಲನೆಯ ಮೃಗ, ಅದರ ಒಂದು ಗುಣವಿಶೇಷಗಳನ್ನು ನಾವು ನೋಡುವುದಾದರೆ ಅದು ಕಥೋಲಿಕ ಮಾರ್ಗವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಮತ್ತು ಇಲ್ಲಿ ಸಿಂಹ, ಕರಡಿ, ಚಿರತೆ ಇವುಗಳಂತಿರ್ತಕ್ಕಂತಹ ಗುಣಲಕ್ಷಣವನ್ನು ನಾವು ಪ್ರಕಟಣೆ ಪುಸ್ತಕದಲ್ಲಿ ನೋಡುವಂಥವರಾಗಿದ್ದೇವೆ. ಆದರೆ ಇದೇ ಒಂದು ಸತ್ಯವನ್ನು ದಾನಿಯೇಲನ ಪುಸ್ತಕ 7ನೇ ಅಧ್ಯಾಯದಲ್ಲಿ ನಾವು ನೋಡಬೇಕಾದರೆ ಅಲ್ಲಿ ಒಂದು ರಾಜಕೀಯ ಗುಣಗಳನ್ನು ಹೊಂದಿರತಕ್ಕಂತಹ ಕ್ರೂರ ಮೃಗಗಳ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಆ ಒಂದು ಮೃಗಗಳಿಗೆ ಯಾವ ಒಂದು ಗುಣ ಇತ್ತೋ ಆ ಎಲ್ಲ ಗುಣಗಳನ್ನು ಈ ಒಂದು ಮೃಗ ಹೊಂದಿದೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅಷ್ಟು ಮಾತ್ರವಲ್ಲದೆ ಇದು ಮರಣಕರವಾದಂಥ ಗಾಯವನ್ನು ಹೊಂದಿತ್ತು, ಆ ಮರಣಕರವಾದಂಥ ಗಾಯ ವಾಸಿಯಾಗಿತ್ತು ಎಂಬುದಾಗಿ ತಿಳಿಸುವಂಥದ್ದಾಗಿದೆ. ಮತ್ತು ಇದು ಬಡಾಯಿ ಮಾತುಗಳನ್ನು ಕೊಚ್ಚಿಕೊಂಡು 42 ತಿಂಗಳುಗಳ ಪರ್ಯಂತ ತನ್ನ ಕಾರ್ಯವನ್ನು ಅಧಿಕಾರವನ್ನು ನಡೆಸಿತು, ದೇವ ಜನರನ್ನು ನಾಶ ಮಾಡಿತು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಇದು 42 ತಿಂಗಳು ಅನ್ನುವುದು ಸತ್ಯವೇದದಲ್ಲಿ 1260 ದಿನ, ಅಂದರೆ ಒಂದು ದಿನಕ್ಕೆ ಒಂದು ವರ್ಷದಂತೆ 1260 ವರ್ಷಗಳ ಕಾಲ ಈ ಪೋಪ್ ಮಾರ್ಗ ಆಡಳಿತ ನಡೆಸಿತು. ಅನೇಕ ದೇವ ಭಕ್ತರನ್ನು ನಾಶ ಮಾಡಿತು. ಅನೇಕರು ಸತ್ಯವೇದದ ಸತ್ಯವನ್ನು ತಿಳಿದುಕೊಳ್ಳಲಾಗದೆ ಅವರು ಬೆಟ್ಟಗಳಿಗೂ ಗುಡ್ಡಗಳಿಗೂ ಓಡಿ ಹೋದರು. ಈ ರೀತಿಯಾದಂಥ ಹಿಂಸೆಯನ್ನು ಈ ಒಂದು ಮೃಗ ಜಾರಿಗೊಳಿಸಿತು. ಅಷ್ಟು ಮಾತ್ರವಲ್ಲದೆ ಈ ಒಂದು ಕಾಲಘಟ್ಟವನ್ನು ಕತ್ತಲೆ ಯುಗ ಎಂಬುದಾಗಿ ಕರೀತಕ್ಕಂಥವರಾಗಿದ್ದಾರೆ. ಕ್ರಿಸ್ತ ಸಕ 538ರಿಂದ ಕ್ರಿಸ್ತ ಸಕ 1798ರವರೆಗಿನ ಈ ಕಾಲವನ್ನು ಕತ್ತಲೆ ಯುಗ. ಯಾಕೆಂದರೆ ದೇವರ ಸಭೆ ಅರಣ್ಯದಲ್ಲಿತ್ತು, ದೇವ ಜನರು ಸತ್ಯವೇದವನ್ನು ಮುಕ್ತವಾಗಿ ಓದುವಂತಹ ಅವಕಾಶವಿರಲಿಲ್ಲ. ಪಾದ್ರಿಗಳು ಮಾತ್ರ ಅನೇಕರನ್ನು ಹಿಂಸೆ ಪಡಿಸಿ ತಾವು ಹೇಳುವ ರೀತಿಯಲ್ಲಿ ಕೇಳುವಂತೆ ಮಾಡುವಂತವರಾಗಿದ್ದರು. ಪಾಪ ಸಮಾಪನೆಗೆ ಆ ಪಾಪ ಚೀಟಿಯನ್ನು ಕೊಡುವುದರ ಮೂಲಕವಾಗಿ ಅನೇಕ ಹಣವನ್ನು ಸಂಪಾದಿಸಿಕೊಂಡರು. ಈ ರೀತಿಯಾದಂಥ ಕಾರ್ಯವನ್ನು ಮಾಡುವಂಥದ್ದನ್ನು ನೋಡಿದಂತಹ ನೆಪೋಲಿಯನ್ ದಂಡನಾಯಕನಾದಂತಹ ಬರ್ತಿಯರ್ 1798ರಲ್ಲಿ ಈ ಪೋಪ್ ಪಯಸ್ ಅಂತಕ್ಕಂಥವನನ್ನು ಹಿಡಿದು ಸೆರೆಗಾಕಿದರು. ಇನ್ನೆಂದಿಗೂ ಸಹ ಪೋಪ್ ಆಡಳಿತಕ್ಕೆ ಬರುವುದಿಲ್ಲ, ನಮ್ಮನ್ನು ಯಾರೂ ಸಹ ಆಡಳಿತ ಮಾಡುವುದಿಲ್ಲ, ನಾವು ಧಾರ್ಮಿಕವಾಗಿ ಸ್ವತಂತ್ರವಾಗಿ ಆರಾಧಿಸಬಹುದು ಎನ್ನುವಂತಹ ನಿಟ್ಟನ್ನು ಜನರು ಹೊಂದಿಕೊಂಡರು. ಅನೇಕ ಧಾರ್ಮಿಕ ಸುಧಾರಕರು ಎದ್ದು ಸತ್ಯವನ್ನು ಎಲ್ಲರಿಗೂ ತಿಳಿಸಿದರು. ಆದರೆ 1929 ಈ ಒಂದು ಕಾಲಘಟ್ಟದಲ್ಲಿ ಮುಸ್ಲೋನಿಯೆ ಅಂತಕ್ಕಂತಹ ಜರ್ಮನ್ ನಾಯಕನು ಲೇಟರನ್ ಟ್ರೀಟಿ ಒಪ್ಪಂದ ಅನ್ನುವಂತಹ ಈ ಒಪ್ಪಂದದ ಮುಖಾಂತರವಾಗಿ 108 ಎಕರೆ ಉಳ್ಳಂತಹ ವ್ಯಾಟಿಕನ್ ಸಿಟಿಯನ್ನು ಪೋಪ್ ಮಾರ್ಗಕ್ಕೆ ನೀಡುವಂತವನಾಗಿದ್ದಾನೆ. ಅನಂತರ ಮರಣಕರ ಗಾಯ ವಾಸಿಯಾಯಿತು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಈ ಪೋಪ್ ಮಾರ್ಗದ ಅಧಿಕಾರ ಮತ್ತೆ ಆಡಳಿತಕ್ಕೆ ಬರತಕ್ಕಂಥದ್ದಾಗಿದೆ, ಧಾರ್ಮಿಕ ಸ್ವತಂತ್ರವನ್ನು ಹೊಂದಿಕೊಳ್ತಕ್ಕಂಥದ್ದಾಗಿದೆ. ಇದಕ್ಕೆ ರಾಜಕೀಯ ಸ್ವತಂತ್ರವನ್ನು ಹೊಂದಿಕೊಳ್ಳಲು ಅಮೇರಿಕ 2ನೇ ಮೃಗ ಸಹಾಯ ಮಾಡತಕ್ಕಂಥದ್ದಾಗಿದೆ. ಅದನ್ನೇ ನಾವು ಸತ್ಯವೇದದಲ್ಲಿ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 11ನೇ ವಚನದನ್ನು ನೋಡುವುದಾದರೆ ಈ ಮೃಗ ಭೂಮಿಯೊಳಗಿಂದ ಹೇರಿ ಬರ್ತು. ನಮ್ಮ ಕನ್ನಡ ಸತ್ಯವೇದದಲ್ಲಿ ಟಗರು ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಆದರೆ ನಾವು ಆಂಗ್ಲ ಭಾಷೆಯಲ್ಲಿ ಹೋಗಿ ನೋಡುವುದಾದರೆ ಲ್ಯಾಂಬ್ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಲ್ಯಾಂಬ್ ಎಂದರೆ ಕುರಿಮರಿ. ಕುರಿಮರಿ ಅಂತೆ ಗುಣವುಳ್ಳಂತಹ ಈ ಒಂದು ರಾಜ್ಯ ಹೊಸದಾಗಿ ಹುಟ್ಟಿತು. ಪೋಪ್ ಮಾರ್ಗದಿಂದ ಹಿಂಸೆಯನ್ನು ತಳಲಾಡದೆ, ರಾಜರುಗಳಿಂದ ಹಿಂಸೆಯನ್ನು ತಳಲಾಡದೆ, ಅಮೇರಿಕ ಅಂತಕ್ಕಂತಹ ಒಂದು ಸ್ಥಳಕ್ಕೆ ಓಡಿ ಹೋದಂತಹ ಜನಗಳು, ರಾಜನಿಲ್ಲದಂತಹ ಒಂದು ರಾಜ್ಯ, ಪೋಪ್ ಇಲ್ಲದಂತಹ ಒಂದು ಧಾರ್ಮಿಕ ಆಚರಣೆ ಅನ್ನು ಆರಾಧಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಓಡಿ ಹೋಗಿ ಗಾಡ್ ಈಸ್ ಅವರ್ ಟ್ರಸ್ಟ್ ಎಂಬುದಾಗಿ, ದೇವರೇ ನಮ್ಮ ನಂಬಿಕೆ ಎಂಬುದಾಗಿ ಒಂದು ರಾಜ್ಯವನ್ನು ಸ್ಥಾಪಿಸಿಕೊಂಡು ಉದಯವಾದಂತಹ ಒಂದು ರಾಜ್ಯ ಈ ಅಮೇರಿಕ ರಾಜ್ಯ. ಈ ಅಮೇರಿಕ ಅನ್ನುವಂತಹ ಒಂದು ರಾಷ್ಟ್ರ ಕುರಿಮರಿಯಂತೆ ಕ್ರಿಸ್ತನ ಗುಣಗಳನ್ನು ಹೊಂದಿಕೊಂಡು, ಏನೆಂದರೆ ದೇವರು ಹೇಳಿದನು, ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಂತಹ ಸಂದರ್ಭದಲ್ಲಿ ಸೀಸರ್ ಅನ್ನೋದನ್ನು ಸೀಸರಿಗೆ ಕೊಡಿರಿ, ದೇವರದನ್ನು ದೇವರಿಗೆ ಕೊಡಿರಿ ಎನ್ನುವಂತಹ ಆ ಒಂದು ಕಾನೂನನ್ನು ಹೊಂದಿಕೊಂಡು ಬೆಳೆದಂತಹ ಈ ಒಂದು ರಾಜ್ಯ. ಆದರೆ ಈ ರಾಜ್ಯ ಘಟಸರ್ಪದಂತೆ ಮಾತನಾಡಿತು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯಾವ ರೀತಿಯಲ್ಲಿ ಒಂದು ರಾಜ್ಯ ಮಾತನಾಡ್ತಕ್ಕಂಥದ್ದಾಗಿದೆ ಅಂದರೆ ತನ್ನ ಕಾನೂನಿನ ಮೂಲಕವಾಗಿ ಮಾತನಾಡ್ತಕ್ಕಂಥದ್ದಾಗಿದೆ. ಅಮೇರಿಕ ಎರಡು ರೀತಿಯ ಕಾನೂನುಗಳನ್ನು ಹೊಂದಿದೆ. ಒಂದು ಪ್ರೊಟೆಸ್ಟೆಂಟ್ ಧಾರ್ಮಿಕ ಸ್ವತಂತ್ರವನ್ನು ಹೊಂದಿದೆ. ಯಾರು ಬೇಕಾದರೂ ಸಹ ತಮ್ಮ ಧರ್ಮದ ಪ್ರಚಾರವನ್ನು ಮಾಡಬಹುದು ಅನ್ನುವಂತಹ ಕಾನೂನನ್ನು ಹೊಂದಿದೆ. ಎರಡನೆಯಾಗಿ ನಾಗರಿಕ ಸ್ವತಂತ್ರ, ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ಸ್ಥಾಪಿಸತಕ್ಕಂತಹ ಒಂದು ಕಾನೂನು. ಆದರೆ ಇವತ್ತಿನ ದಿನದಲ್ಲಿ ಒಂದು ಕಾಲದಲ್ಲಿ ಪ್ರೊಟೆಸ್ಟೆಂಟ್ ರಾಜ್ಯವಾಗಿ ಬೆಳೆದಂತಹ ಈ ಒಂದು ರಾಜ್ಯ, ಇವತ್ತು ಅಲ್ಲಿ ಪ್ರೊಟೆಸ್ಟೆಂಟ್ ಧರ್ಮಗಳು ನಾಶವಾಗ್ತಕ್ಕಂಥದ್ದಾಗಿದೆ. ಕತ್ತೋಲಿಕ ಧರ್ಮ ಉಗಮವಾಗಿ ಹೇರಾಳವಾಗಿ ಎಲ್ಲ ಕಡೆ ಬೆಳೀತಕ್ಕಂಥದ್ದಾಗಿದೆ. ಅಲ್ಲಿ ಪರಲೋಕದ ಪ್ರಾರ್ಥನೆ ಇಲ್ಲ, ಇವತ್ತು ಅಲ್ಲಿ ಪ್ರಾರ್ಥನೆಗಳಿಲ್ಲ. ಚಿಕ್ಕ ಮಕ್ಕಳ ಕೈಯಲ್ಲಿ ಬಂದೂಕಿದೆ ಮತ್ತು ಆ ಒಂದು ಸ್ವತಂತ್ರ ಅಂತಕ್ಕಂಥದ್ದು ಎಲ್ಲರಿಗೂ ಸಹ ಒಂದೇ ರೀತಿಯಾಗಿ ಕೊಟ್ಟು ಅಲ್ಲಿ ಆ ಒಂದು ನೈತಿಕತೆ ಅಧೋಗತಿಗೆ ಹೋಗ್ತಕ್ಕಂಥದ್ದಾಗಿದೆ. ಪ್ರಾರ್ಥನೆ ಆಲಯಗಳು ಕ್ಲಬ್ಬಾಗಿ ಬದಲಾಗ್ತಕ್ಕಂಥದ್ದಾಗಿದೆ, ಪ್ರಾರ್ಥನೆ ಆಲಯಗಳು ರೆಸ್ಟೋರೆಂಟ್ ಆಗಿ ಬದಲಾಗ್ತಕ್ಕಂಥದ್ದಾಗಿದೆ. ಈ ರೀತಿಯಾದಂಥ ಕಾರ್ಯ ಅಮೇರಿಕದಲ್ಲಿ ಇವತ್ತು ನಡೀತಕ್ಕಂಥದ್ದಾಗಿದೆ. ಇದು ಮೊದಲನೇ ಮೃಗಕ್ಕೆ ಅಧಿಕಾರವನ್ನು ಕೊಡುವುದರ ಮೂಲಕವಾಗಿ ಭಾನುವಾರ ಆಚರಣೆ ಕಾನೂನನ್ನು ಜಾರಿಗೆ ತರತಕ್ಕಂಥದ್ದಾಗಿದೆ. ಒಂದು ಕಾಲದಲ್ಲಿ ಪ್ರೊಟೆಸ್ಟೆಂಟ್ ರಾಜ್ಯವಾಗಿ ಬೆಳೆದಂತಹ ಈ ಒಂದು ರಾಜ್ಯ ಕತ್ತೋಲಿಕರ ಮಾತನ್ನು ಕೇಳಿಕೊಂಡು ಇವತ್ತಿನ ದಿನದಲ್ಲಿ ಅನೇಕ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಕೃಪೆ ಕಾಲ ಮುಕ್ತಾಯಕ್ಕೆ ಮೊದಲು ಮೃಗದ ಗಣಕ್ಕಾಗಿ ವಿಗ್ರಹ ಮಾಡಲಾಗುತ್ತದೆ. ಯಾವ ರೀತಿಯಲ್ಲಿ ಅಂದರೆ ಎಂಬುದಾಗಿ ನಾವು ನೋಡಬೇಕಾದರೆ, ಮೊದಲನೆಯ ಮೃಗದ ಎಲ್ಲ ಕಾರ್ಯವನ್ನು ಎರಡನೇ ಮೃಗ ಅದರ ಸನ್ನಿಧಿಯಲ್ಲಿ ನಡೆಸ್ತಕ್ಕಂಥದ್ದಾಗಿದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಮೃಗದ ವಿಗ್ರಹ ಎಂದರೆ ಏನು ಎಂಬುದಾಗಿ ನಾವು ನೋಡಬೇಕಾದರೆ, ಅದನ್ನು ಹೇಗೆ ಮಾಡಲಾಗ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ನೋಡಬೇಕಾದರೆ, ಎರಡು ಕೊಂಬುಗಳುಳ್ಳ ಮೃಗವು, ಅಂದರೆ ಎರಡು ಕೊಂಬುಗಳುಳ್ಳ ಮೃಗ ಅಂದರೆ ಅದು ಪ್ರಕಟಣೆ ಪುಸ್ತಕದಲ್ಲಿ ಅಮೇರಿಕ ಸಂಸ್ಥಾನವನ್ನು ಸೂಚಿಸುವಂಥದ್ದಾಗಿದೆ. ಇದು ಮೃಗದ ಘನಕ್ಕೋಸ್ಕರ ವಿಗ್ರಹವನ್ನು ಮಾಡಿಕೊಳ್ಳುವಂತೆ ಲೋಕದ ಎಲ್ಲ ಜನಗಳಿಗೂ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ಭಾನುವಾರ ಆಚರಣೆ ಕಾನೂನನ್ನು ಜಾರಿಗೆ ತರುವುದರ ಮೂಲಕವಾಗಿ ಎಲ್ಲರೂ ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು, ಯಾರೆಲ್ಲ ಇದನ್ನು ಪಾಲಿಸುವುದಿಲ್ಲವೋ ಅವರನ್ನು ಮರಣದಂಡನೆಗೆ ಗುರಿಪಡಿಸ್ತಕ್ಕಂಥವರಾಗಿದ್ದೇವೆ, ಅವರು ಕ್ರಯ ವಿಕ್ರಯವನ್ನು ಮಾಡಕೂಡದು ಎನ್ನುವಂತಹ ಕಾನೂನನ್ನು ತರತಕ್ಕಂಥದ್ದಾಗಿದೆ. ಅದನ್ನು ನಾವು ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ಓದುವುದಾದರೆ ವಿಗ್ರಹ ಅಂದರೇನು ಹಾಗೂ ಅದನ್ನು ಹೇಗೆ ಮಾಡಲಾಗ್ತಕ್ಕಂಥದ್ದಾಗಿದೆ ಎಂದು ತಿಳಿಯಲು ಮೃಗವಾದಂತಹ ರೋಮನ್ ಕಥೋಲಿಕ್ ಸಭೆಯ ಗುಣಸ್ವಭಾವವನ್ನು ನಾವು ಪ್ರಕಟಣೆ ಪುಸ್ತಕ ಮತ್ತು ದಾನಿಯೇಲನ ಪುಸ್ತಕದಲ್ಲಿ ತಿಳಿಸಿರ್ತಕ್ಕಂತಹ ಚಿಕ್ಕ ಕೊಂಬು ಮತ್ತು ಅದರ ಕಾರ್ಯಗಳು ಮತ್ತು ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯದಲ್ಲಿ ತಿಳಿಸಿರ್ತಕ್ಕಂತಹ ಆ ಒಂದು ಮೃಗದ ವಿಚಾರವಾಗಿ ನಾವು ಅಧ್ಯಯನ ಮಾಡಿ ಅದರ ಗುಣಸ್ವಭಾವವನ್ನು ನಾವು ಅರ್ಥ ಮಾಡಿಕೊಳ್ಳುವುದಾದರೆ ಸತ್ಯವೇದದಲ್ಲಿ ಹೇಳಿರ್ತಕ್ಕಂಥ ಕಾರ್ಯಗಳೆಲ್ಲವೂ ಸಹ ನೆರವೇರತಕ್ಕಂಥದ್ದಾಗಿದೆ, ಅತಿ ಶೀಘ್ರದಲ್ಲಿ ಅದು ನೆರವೇರುವಂಥದ್ದಾಗಿದೆ. ಆದಿ ಕ್ರೈಸ್ತ ಸಭೆಯು ಸರಳವಾದ ಸುವಾರ್ತೆಯ ಸತ್ಯವನ್ನು ಬಿಟ್ಟು ಅನ್ಯ ಧರ್ಮದ ಆಚಾರ ವಿಚಾರ ಸಂಪ್ರದಾಯಗಳನ್ನು ಅಳವಡಿಸಿಕೊಂಡು ಧರ್ಮಭ್ರಷ್ಟವಾಯಿತು. ಅದು ದೇವರಾತ್ಮನನ್ನು ಹಾಗೂ ಬಲವನ್ನು ಕಳೆದುಕೊಂಡಿತು. ಜನರ ಮನಸ್ಸಾಕ್ಷಿಯನ್ನು ನಿಯಂತ್ರಿಸಲು ಆದಿ ಕ್ರೈಸ್ತ ಸಭೆಯು ಸರ್ಕಾರದ ಸಹಾಯವನ್ನು ಕೇಳಿತು. ಇದರ ಪರಿಣಾಮವಾಗಿ ರೋಮನ್ ಕಥೋಲಿಕ ಸಭೆ ಅಸ್ತಿತ್ವಕ್ಕೆ ಬಂದಿತು. ಈ ಸಭೆಯು ಸರ್ಕಾರವನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ತನ್ನ ಸ್ವಾರ್ಥಕ್ಕಾಗಿ ಅದನ್ನು ಉಪಯೋಗಿಸಿಕೊಂಡಿದ್ದಲ್ಲದೆ ಪಷಂಡ ಮತವನ್ನು ರಕ್ಷಿಸಲು ವಿಶೇಷವಾಗಿ ಬಳಸಿಕೊಂಡಿತು. ಅಮೆರಿಕ ದೇಶವು ಸಹ ಮೃಗಕ್ಕೆ ವಿಗ್ರಹ ಮಾಡಬೇಕಾದಲ್ಲಿ ಧಾರ್ಮಿಕ ಶಕ್ತಿಯು ನಾಗರಿಕ ಸರ್ಕಾರದ ಮೇಲೆ ಹತೋಟಿ ಹೊಂದಿರಬೇಕಲ್ಲದೆ ಸಭೆಯು ತನ್ನ ಗುರಿಯನ್ನು ಸಾಧಿಸಲು ಅಧಿಕಾರವನ್ನು ಉಪಯೋಗಿಸಿಕೊಳ್ಳುವಂಥದ್ದಾಗಿದೆ. ಮೃಗದ ವಿಗ್ರಹವು ಧರ್ಮಭ್ರಷ್ಟಗೊಂಡಂತಹ ಪ್ರೊಟೆಸ್ಟೆಂಟ್ ಸಭೆಯನ್ನು ಸೂಚಿಸುವಂಥದ್ದಾಗಿದೆ. ಈ ಸಭೆಗಳು ತಮ್ಮ ವಿಚಾರಕ್ಕೆ ಒಳಗೊಂಡ ನಂಬಿಕೆ ಹಾಗೂ ತತ್ವಗಳನ್ನು ಜಾರಿಗೆ ತರಲು ನಾಗರಿಕ ಸರ್ಕಾರದ ಸಹಾಯವನ್ನು ಯೋಚಿಸಿದಾಗ ಮೃಗದ ಘನಕ್ಕಾಗಿ ವಿಗ್ರಹ ಮಾಡಿಸಿದಂತಾಗ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಆದಿ ಸಭೆ ಕ್ರಿಸ್ತನಿಂದ, ಆತನ ತತ್ವಗಳಿಂದ, ಆತನ ಬೋಧನೆಗಳಿಂದ ಪರಿಶುದ್ಧವಾಗಿ ಅಪೋಸ್ತಲರಿಂದ ಕಟ್ಟಪಟ್ಟಂತಹ ಸಭೆಯಾಗಿತ್ತು. ಈ ಅಪೋಸ್ತಲರಿಂದ ಕಟ್ಟಲ್ಪಟ್ಟಂತಹ ಈ ಸಭೆಯಲ್ಲಿ ಸಬ್ಬತ್ತಿನವನ್ನು ಕೈಗೊಂಡು ನಡೀತಕ್ಕಂಥವರಾಗಿದ್ದರು, ದೇವರ ಆಜ್ಞೆಗಳಿಗೆ ವಿಧೇಯರಾಗ್ತಕ್ಕಂಥವರಾಗಿದ್ದರು, ಎಲ್ಲ ರೀತಿಯ ಸತ್ಯವೇದ ಬೋಧನೆಗಳನ್ನು ಕೈಗೊಂಡು ನಡೆಯುವಂತಹ ಈ ಒಂದು ಸಭೆಯಾಗಿತ್ತು. ಆದರೆ ಸೈತಾನ ಈ ಸಭೆಯ ಸತ್ಯದಲ್ಲಿ ಬೆಳೆಯುವುದನ್ನು ನೋಡಿ ಹಿಂಸೆಯನ್ನು ತಂದನು. ಆದರೆ ರೋಮ್ ಸಾಮ್ರಾಜ್ಯ ಆಗಿನ ಕಾಲದಲ್ಲಿ ಕ್ರಿಸ್ತರನ್ನು ಮತ್ತು ಯೂದ್ಯರನ್ನು ಅನೇಕ ರೀತಿಯಲ್ಲಿ ಹಿಂಸೆ ಪಡಿಸಿತು. ನಂತರ ಕಾನ್ಸ್ಟೆಂಟೈನ್ ನೋಬಲ್ ಅಂತಕ್ಕಂತಹ ವ್ಯಕ್ತಿ ಅಧಿಕಾರಕ್ಕೆ ಬರತಕ್ಕಂಥನಾಗಿದ್ದಾನೆ. ಇವನು ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ತಾನು ಸರಿಯಾಗಿ ಕ್ರಿಸ್ತನನ್ನು ಅರಿತುಕೊಳ್ಳದೆ ಯಾವುದೋ ಒಂದು ಕಾರಣಕ್ಕೆ ಕ್ರಿಸ್ತನನ್ನು ಅರಿತುಕೊಂಡಿದ್ದೇನೆ ಎಂಬುದಾಗಿ ಅಧಿಕಾರಕ್ಕೆ ಬರತಕ್ಕಂಥನಾಗಿದ್ದಾನೆ, ಕ್ರೈಸ್ತತ್ವವನ್ನು ವಹಿಸಿಕೊಳ್ತಕ್ಕಂಥನಾಗಿದ್ದಾನೆ. ಇವನು ಕ್ರೈಸ್ತರಿಗೆ ಬರ್ತಕ್ಕಂತಹ ಹಿಂಸೆಯನ್ನು ತಡೀತಕ್ಕಂಥನಾಗಿದ್ದಾನೆ. ಆದರೆ ಸೈತಾನ ಈ ಕಾನ್ಸ್ಟೆಂಟೈನ್ ನೋಬಲ್ ಮುಖಾಂತರವಾಗಿ ಬೇರೆ ಒಂದು ಕುತಂತ್ರವನ್ನು ಮಾಡುವಂಥವನಾಗಿದ್ದಾನೆ. ಏನೆಂದರೆ ಸಭೆಯಲ್ಲಿ ಹಿಂಸೆ ನಿಂತು ಹೋಯಿತು, ಆದರೆ ಸಭೆಯಲ್ಲಿ ಸತ್ಯವನ್ನು ತಿರುಚಿ ಸತ್ಯದ ಜೊತೆಯಲ್ಲಿ ಅಸತ್ಯವನ್ನು ಬೆರೆಸಲಾಯಿತು. ಅಂದರೆ ಈ ಸಬ್ಬತ್ತಿನಕ್ಕೆ ಬದಲಾಗಿ ಭಾನುವಾರ ಕಾನೂನನ್ನು ತರಲಾಯಿತು, ಭಾನುವಾರ ಆರಾಧನೆಯನ್ನು ಸಭೆಗೆ ಪರಿಚಯಿಸಲಾಯಿತು, ಅನೇಕ ವಿಗ್ರಹ ಆರಾಧನೆಗಳನ್ನು ಪರಿಚಯಿಸಲಾಯಿತು. ರೋಮ್ ಸಾಮ್ರಾಜ್ಯದಲ್ಲಿ ಅನ್ಯ ರೋಮ್ನ ಜನರು ಆರಾಧಿಸ್ತಕ್ಕಂತಹ ಅವರ ದೇವತೆಗಳನ್ನು ಸಭೆಗೆ ತಂದು ಕ್ರಿಸ್ತನ ಹೆಸರಿನಲ್ಲಿ ಆರಾಧನೆ ಮಾಡಲು ಆರಂಭಿಸಿದರು. ಇದಕ್ಕೆ ಸಭೆಯ ನಾಯಕರುಗಳ ಸಹ ಒಪ್ಪಿಗೆಯನ್ನು ಆಗಿನ ಕಾಲದಲ್ಲಿ ನೀಡಿದರು ಎಂಬುದಾಗಿ ಇತಿಹಾಸ ಸತ್ಯವೇದದಲ್ಲಿ ತಿಳಿಸಿರ್ತಕ್ಕಂಥ ವಾಕ್ಯಗಳಿಗೆ ಪುಷ್ಟೀಕರಿಸುವಂಥದ್ದಾಗಿದೆ. ಅದಕ್ಕೆ ಪೌಲನು ಎಫೆಸಿಯ ಸಭೆಯಲ್ಲಿ 3 ವರ್ಷಗಳ ಕಾಲ ಸೇವೆ ಮಾಡಿ ತಾನು ಆ ಸಭೆಯನ್ನು ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಏನೆಂದರೆ ನಾನು ಸಭೆಯನ್ನು ಉತ್ತಮ ರೀತಿಯಲ್ಲಿ ಬೋಧಿಸಿದ್ದೇನೆ, ಈ ಸತ್ಯವನ್ನು ನೀವು ಎಂದಿಗೂ ಕೈ ಬಿಡಬಾರದು. ನಾನು ಹೋದ ನಂತರ ಅನೇಕರು ತೋಳದ ವೇಷವನ್ನು ಹಾಕಿಕೊಂಡು ಬರ್ತಕ್ಕಂಥವರಾಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ನೀವು ಜಾಗೃತಕಂತರಾಗಿರಬೇಕು. ಅವರು ಬಂದು ಹಿಂಡನ್ನು ಕಣಿಕರಿಸದೆ ತಮ್ಮ ವಕ್ರವಾದಂತಹ ಮಾತುಗಳನ್ನು ಹಾಡಿ ಜನಗಳನ್ನು ಸೆಳೆದುಕೊಳ್ತಕ್ಕಂಥವರಾಗಿದ್ದಾರೆ ಎಂಬಂತಹ ವಿಚಾರವನ್ನು ಆತನು ಹೇಳುವಂಥವನಾಗಿದ್ದಾನೆ. ಅದೇ ರೀತಿಯಾಗಿ ಪ್ರಿಯ ಕೇಳುಗರೆ, ಆದಿ ಸಭೆ ಪರಿಶುದ್ಧವಾಗಿತ್ತು, ಆದರೆ ಯಾವಾಗ ಕಾನ್ಸ್ಟೆಂಟೈನ್ ನೋಬಲ್ ಧಾರ್ಮಿಕ ವಿಚಾರದ ಜೊತೆ ಕೈಯನ್ನು ಜೋಡಿಸಿ ಧಾರ್ಮಿಕ ರಾಜಕೀಯ ಎರಡೂ ಸಹ ಒಟ್ಟಾಗಿ ಬರ್ತಕ್ಕಂಥದ್ದಾಗಿದೋ ಆವಾಗ ನಾವು ನೋಡುವಂಥವರಾಗಿದ್ದೇವೆ ಅಲ್ಲಿ ಒಂದು ತಪ್ಪಾದಂಥ ವಿಚಾರ ಬರ್ತಕ್ಕಂಥದ್ದಾಗಿದೆ. ಎಂದಿಗೂ ಸಹ ಧಾರ್ಮಿಕ ಮತ್ತು ರಾಜಕೀಯ ಎರಡೂ ಸಹ ಒಟ್ಟಾಗಿ ಸೇರಬಾರದು. ಎರಡೂ ಸಹ ಒಟ್ಟಾಗಿ ಸೇರಿದರೆ ಅಲ್ಲಿ ಹಿಂಸೆ ಬರ್ತಕ್ಕಂಥದ್ದಾಗಿದೆ, ಅಲ್ಲಿ ತಪ್ಪಾದಂಥ ಕಾರ್ಯ ನಡೆಯುವಂಥದ್ದಾಗಿದೆ. ಕೊನೆಯ ಕಾಲದಲ್ಲೂ ಸಹ ಈ ಕಾರ್ಯ ನಡೆಯುವಂಥದ್ದಾಗಿದೆ. ಕೃಪೆ ಕಾಲಕ್ಕೂ ಮೊದಲೇ ಅಮೇರಿಕ ಧಾರ್ಮಿಕವಾಗಿರತಕ್ಕಂತಹ ಪೋಪ್ ಮಾರ್ಗವನ್ನು ಜೊತೆಗೂಡತಕ್ಕಂಥದ್ದಾಗಿದೆ. ಈ ಎರಡು ಜೊತೆಗೂಡುವುದರ ಮೂಲಕವಾಗಿ ಪ್ರೊಟೆಸ್ಟೆಂಟ್ ಸಭೆಗಳು ಸಹ ಪೋಪ್ ಮಾರ್ಗಕ್ಕೆ ಕೈಜೋಡಿಸುವಂಥದ್ದಾಗಿದೆ. ಈಗಾಗಲೇ ಆ ಕಾರ್ಯ ನಡೆದಿದೆ. ಹಾಗಾಗಿ ಅದು ಅಮೇರಿಕವನ್ನು ಉಪಯೋಗಿಸಿಕೊಂಡು ಭಾನುವಾರ ಆಚರಣೆ ಕಾನೂನನ್ನು ತರ್ತಕ್ಕಂಥದ್ದಾಗಿದೆ. ಯಾವಾಗ ಅಮೇರಿಕದಲ್ಲಿ ಈ ಕಾನೂನು ಬರ್ತಕ್ಕಂಥದ್ದಾಗಿದೆಯೋ ಆವಾಗ ಭಾನುವಾರ ಆಚರಣೆ ಕಾನೂನು ಲೋಕದಾದ್ಯಂತ ಬರ್ತಕ್ಕಂಥದ್ದಾಗಿದೆ. ನಾವು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಭಾನುವಾರ ಆಚರಣೆ ಕಾನೂನು ಅಮೇರಿಕದಲ್ಲಿ ಬರುವಂತಹ ಸಂದರ್ಭದಲ್ಲಿ ನಾವು ಕೃಪೆ ಕಾಲ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ, ಕ್ರಿಸ್ತನ ಬರವಣ ಶೀಘ್ರವಾಗ್ತಕ್ಕಂಥದ್ದಾಗಿದೆ ಅನ್ನುವಂತಹ ವಿಚಾರವನ್ನು ನಾವು ಪರಿಗಣಿಸಿಕೊಳ್ಳಬೇಕು. ಮುದ್ರೆ ಒತ್ತುವಂತಹ ಸಮಯ ಮುಗಿದಾಗ ಕೃಪೆ ಕಾಲವು ಸಹ ಮುಗಿತಕ್ಕಂಥದ್ದಾಗಿದೆ. ಒಂದು ಕಡೆ ಸೈತಾನನು ಮೃಗದ ಗುರುತನ್ನ ಈ ಲೋಕಕ್ಕೆ ತರುವಂತವನಾಗಿದ್ದಾನೆ. ಅದೇ ಸಂದರ್ಭದಲ್ಲಿ ದೇವರು ತನ್ನ ಮಕ್ಕಳನ್ನ ಆಯ್ಕೆ ಮಾಡಿಕೊಳ್ಳುವುದಕ್ಕೋಸ್ಕರ ತನ್ನ ಮುದ್ರೆಯನ್ನ ಆತನ ಮಕ್ಕಳ ಮೇಲೆ ಹಾಕುವಂತವನಾಗಿದ್ದಾನೆ. ಆ ಕಾಲಘಟ್ಟದಲ್ಲಿ ನಾವು ಇದ್ದೇವೆ ಪ್ರಿಯ ಕೇಳುಗರೆ. ಇನ್ನೇನು ಕೃಪೆ ಕಾಲ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ, ನಮ್ಗೆ ಯಾರಿಗೂ ಸಹ ಗೊತ್ತಿಲ್ಲ ಯಾವಾಗ ಮುಕ್ತಾಯ ಆಗ್ತಕ್ಕಂಥದ್ದಾಗಿದೆ ಎಂಬುದಾಗಿ. ಆದರೆ ಆತನ ಬರೋಣ ಶೀಘ್ರವಾಗಿರುವುದರಿಂದ ಪ್ರತಿನಿತ್ಯ ನಮ್ಮನ್ನ ಶುದ್ಧ ಮಾಡಿಕೊಂಡು ನಮ್ಮನ್ನು ನಾವು ಪರಲೋಕ ರಾಜ್ಯಕ್ಕೆ ಒಪ್ಪಿಸಿಕೊಟ್ಟು ಆತನ ಬರೋಣಕ್ಕೆ ಸಿದ್ಧರಾಗೋಣ. ಮುಂದಿನ ದಿನಗಳಲ್ಲಿ ಇದರ ಮುಂದುವರಿದ ಭಾಗವಾಗಿ ಮುದ್ರೆ ಹೊತ್ತಂತಹ ಸಮಯ ಮುಗಿದಾಗ ಕೃಪೆ ಕಾಲ ಹೇಗೆ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ, ಕೃಪೆ ಕಾಲವು ಇದ್ದಕ್ಕಿದ್ದಂತೆ ಅನಿರೀಕ್ಷಿತವಾಗಿ ಹೇಗೆ ಮುಕ್ತಾಯ ಆಗ್ತಕ್ಕಂಥದ್ದಾಗಿದೆ ಅನ್ನುವಂತಹ ವಿಚಾರವನ್ನು ನಾವು ಕಲಿಯೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಹೌದು ಸ್ವಾಮಿ, ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯದಲ್ಲಿ ತಿಳಿಸಿರ್ತಕ್ಕಂತಹ ಈ ಒಂದು ಪ್ರವಾದನೆ ಅತಿ ಶೀಘ್ರದಲ್ಲೇ ನೆರವೇರುವಂತದಾಗಿದೆ. ಮೃಗ ತನ್ನ ಮುದ್ರೆಯನ್ನ ತನ್ನ ಗುರುತನ್ನ ಈ ಲೋಕಕ್ಕೆ ತರಲು ಅನೇಕ ಪ್ರಯತ್ನವನ್ನು ಮಾಡತಕ್ಕಂಥದ್ದಾಗಿದೆ. ಭಾನುವಾರ ಆಚರಣೆ ಕಾರಣವನ್ನು ತರಲು ಅನೇಕ ಕಾರ್ಯಗಳನ್ನ ತೆರೆ ಮರೆ ಹಿಂದೆ ಮಾಡತಕ್ಕಂಥದ್ದಾಗಿದೆ. ಆದರೆ ಈ ಒಂದು ಸತ್ಯವನ್ನ ಕೇಳುವಂತಹ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಪರಿಶುದ್ಧವಾದಂತಹ ಸಬ್ಬತ್ತಿನ ದೇವರ ಮುದ್ರೆ ಆಗಿದೆ. ಕೃಪೆ ಕಾಲಕ್ಕೂ ಮೊದಲು ನಾನು ಅದನ್ನ ಸತ್ಯವನ್ನ ಅಂಗೀಕರಿಸಿಕೊಂಡು ದೇವರ ರಾಜ್ಯಕ್ಕೆ ಸಿದ್ಧನಾಗಬೇಕು, ದೇವರ ಮುದ್ರೆಯನ್ನು ಹೊಂದಿಕೊಳ್ಳಬೇಕೆಂದು ಬಯಸುವಂತಹ ಮಕ್ಕಳ ಹೃದಯದಲ್ಲಿ ಆತ್ಮನ ಮುಖಾಂತರವಾಗಿ ನೀನು ಮಾತನಾಡು. ಆ ನಿಟ್ಟಿನಲ್ಲಿ ಈ ಸತ್ಯವನ್ನು ಅರಿತುಕೊಂಡು ತಾವು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಿ ಮತ್ತೊಬ್ಬರನ್ನ ಸಿದ್ಧ ಮಾಡಿಕೊಂಡು ನಿನ್ನ ಪರಲೋಕ ರಾಜ್ಯದಲ್ಲಿ ಅವರು ಸ್ಥಳವನ್ನು ಹೊಂದಿಕೊಳ್ಳುವಾಗಿಯೂ ನೀನು ಬರುವಾಗ ಇದೋ ದೇವರು ಇವರಿಗೋಸ್ಕರ ಕಾದಿದ್ದೇವೆ ಅಂತಕ್ಕಂಥ ಗುಂಪಿನಲ್ಲಿ ಆ ಮಕ್ಕಳು ಇರುವಾಗ ನೀನು ಸಹಾಯ ಮಾಡು, ಆಶೀರ್ವದಿಸು, ಆತ್ಮನ ಮುಖಾಂತರವಾಗಿ ನೀನೇ ಮಾತನಾಡು ಎಂಬುದಾಗಿ ಯೇಸು ಸ್ವಾಮಿ ಸನ್ನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.orgಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಕಲಿತು